ಭೂಮಿಯನ್ನು ಅರ್ಚನೆ ಮಾಡಿ ಅವಾಗಂಡು ಈ ತುಳಸಿ, ತುಳಸಿ ಎಂದರೆ ಕೇವಲ ಹೊರಗೆ ಕಾಣಿಸುವ ವೃಕ್ಷದ ತುಳಸಿ ಇರಲಿಲ್ಲ, ಇದು ಮಾತ್ರ ಅಲ್ಲ. ಇಷ್ಟರವರೆಗೆ ಒಂದು ಮಾತು ಹೇಳಿದ್ರು, ನನಗೆ ನೀವೇ ನೆನಪು ಮಾಡಿದೆ ಸಮಯ. ತುಳಸಿ ಎರಡು ರೀತಿಯಾದ ತುಳಸಿ ಇದೆ. ಅವ್ರು ಹೇಳಿದ್ರು ಹೊರಗಿನ ಪೂಜಾ, ಒಳಗಿನ ಪೂಜಾ ಅಂತ. ಮಾನಸ ಪೂಜಾ ದುರಂಧರರು ಅಂತ ಸುರೇಂದ್ರ ತೀರ್ಥರಿಗೆ ಒಂದು ಮಾತನ್ನು ಹೇಳಿದ್ರ, ಆ ಮಾನಸ ಪೂಜೆಯಲ್ಲಿ ಬಳಸುವ ತುಳಸಿ ಒಂದು, ಹೊರಗಿನ ಪೂಜೆಯಲ್ಲಿ ಬಳಸುವ ತುಳಸಿ ಒಂದು, ಎರಡಿದೆ. ಆ ಎರಡೂ ತುಳಸಿ ದಳಗಳಿಗೂ ಒಬ್ಬಳೇ ತಾಯಿ ಅಭಿಮಾನಿ. ಅದು ರಹಸ್ಯ. ಅಗ್ನಿ ಪುರಾಣದಲ್ಲಿ ಹೇಳುತ್ತಾರೆ, ಅಗ್ನಿ ಪುರಾಣದಲ್ಲಿ ಹೊರಗಿನ ತುಳಸಿಗೆ ಯಾವ ತುಳಸಿ ದೇವಿ ಅಭಿಮಾನಿಯೋ ಒಳಗಿನ ತುಳಸಿಗೂ ಆಕೆಯೇ ಅಭಿಮಾನಿ. ಆ ಒಳಗಿನ ತುಳಸಿ ಯಾರು ಯಾವುದದು ಅಂತ ಹೇಳಿದಾಗ, ದಾಸ ಸಾಹಿತ್ಯದಲ್ಲಿ ದಾಸರೇ ಹೇಳುತ್ತಾರೆ, ಶಾಸ್ತ್ರಾಲಾಪನವೇ ಶ್ರೀ ತುಳಸಿ. ಶಾಸ್ತ್ರದ ಆಲಾಪನೆಯನ್ನು ಮಾಡ್ತೀವಲ್ಲ, ಭಗವಂತನ ಚಿಂತನೆ, ಅದೇ ನಿಜವಾದ ಶ್ರೀ ತುಳಸಿ. ಅದಕ್ಕೆ ಅಭಿಮಾನಿ ಆ ದೇವತೆ ಅಂತೆ. ಹಾಗಾದರೆ ಸರಿಯಾಗಿ ನೋಡಿದರೆ ಹೊರಗಿನ ತುಳಸಿಯಿಂದ ಭಗವಂತನ ಪೂಜಾ ಮಾಡಿದರೆ ಒಳಗಿನ ತುಳಸಿ ಅಂದರೆ ಶಾಸ್ತ್ರಾಲಾಪನದಿಂದ ಭಗವಂತನ ಅರ್ಚನೆ ಮಾಡುವ ಭಾಗ್ಯ ನಮಗೆ ಸಿಗುತ್ತೆ. ಆ ಅರ್ಚನೆ ಮಾಡುವಾಗ ಅಲ್ಲಿ ದಾಸ ಸಾಹಿತ್ಯದಲ್ಲಿ ಎಲ್ಲಾ ಕಡೆ ಸೂತ್ರ ನೋಡಿದರೆ ಹತ್ತವತಾರದ ಭಗವಂತನ ಪೂಜಾ ಮಾಡಿ ಅಂತ ಯಾವ ದಾಸರೂ ಹೇಳಿಲ್ಲ, ಅಲ್ಲಿಗೆ ನಿಂತಿಲ್ಲ. ಎಲ್ಲಿ ಹೋದರು ಅಂದ್ರೆ ಮಹಿಪತಿ ದಾಸರು ಸೂತ್ರ ಹೇಳುತ್ತಾರೆ, ಹತ್ತವತಾರದ ಹರಿಯ ಕೊಂಡಾಡಿ ಅಂತ ಹೇಳುವ ಕಾಲಕ್ಕೆ ಆ ಹರಿ ಶಬ್ದಕ್ಕೆ ಸ್ಪಷ್ಟ ಮಾತು ಹೇಳುತ್ತಾರೆ, ಹತ್ತವತಾರದ ಬಿಂಬನ ಕೊಂಡಾಡಿ ಸೂತ್ರ ಬರುತ್ತೆ. ನಮ್ಮ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವತಿರೇವಚ ಇಷ್ಟು ಹೇಳ್ತಾರೆ. ಹತ್ತವತಾರದ ಭಗವಂತನ ಶಕ್ತಿಯನ್ನು ಕಂಡು ಅಂದ್ರೆ ತಿಳ್ಕೊಂಡು, ಆ ಶಕ್ತಿ ನನ್ನ ಹೃದಯದಲ್ಲಿರುವ ಭಗವಂತನಲ್ಲಿ ಇದೆ ಅಂತ ಸದಾ ಮನನ ಮಾಡುವುದೇ ಶಾಸ್ತ್ರ ಆಲಾಪನ. ಅದೇ ನಿಜವಾದ ಶ್ರೀ ತುಳಸಿ. ಅದು ಭಗವಂತನಿಗೆ ಅರ್ಪಣೆ ಮಾಡಿದರೆ ಕೋಟಿ ಕೋಟಿ ಯಜ್ಞಗಳ ಫಲ ಬರುತ್ತೆ. ಅದು ಶಾಸ್ತ್ರದ ಸಾರ. ನಂತರ ಇನ್ನ ಹತ್ತವತಾರದ ಭಗವಂತನ ಬಿಂಬಮೂರ್ತಿಯನ್ನು ಚಿಂತನೆ ಮಾಡಿದರೆ ಮೋಕ್ಷ ಬರುತ್ತೆ ಅಂತ ಹೇಳಿದ್ರಲ್ವ. ಕಾಲಕ್ಕೆ ಸ್ವಲ್ಪ 25 ನಿಮಿಷಗಳ ಕಾಲ ಮೋಕ್ಷಕ್ಕೆ ಕರ್ಕೊಂಡು ಹೋದ್ರು ನಮ್ಮ ಬಹುಮಾನ ಆಚಾರ. ಆದರೆ ಇಷ್ಟೊಂದು ಮಾತಿದೆ, ಏನದು? ಎಲ್ಲ ಅಡಿಗೆ ಮಾಡಿ ಉಪ್ಪೊಂದು ಹಾಕದಿದ್ರೆ ಅಷ್ಟೇ, ಹೌದಾ? ಅಷ್ಟೇ. ಅದಕ್ಕೆ ಇಡೀ ವೈಕುಂಠ ವರ್ಣನೆಗೆ ಲವಣದ ಸ್ಥಾನ, ಅದ್ಭುತವಾಗಿ ರುಚಿಯನ್ನ ಕೊಡುವ ಒಂದೇ ಒಂದು ಶಬ್ದ ಯಾವುದು ಅಂತ ಹೇಳ್ತಾರೆ, ಮುನಿ ಕುಲ ರತುನ ಶ್ರೀ ವಾದಿರಾಜ. ಅದರಲ್ಲೇ ಇಡೀ ಎಲ್ಲ ತುಂಬಿಕೊಂಡು ಅದಕ್ಕೆ ವಾದಿರಾಜ ಭಾವಿ ಸಮೀರ ವಾದಿರಾಜ ಗುರುಸಾರ್ವ ಹೋಮದೊಂದು ಏನು ಕೊಂಡಾಡುತ್ತೇವೆ, ಅದಕ್ಕೆ ಪ್ರಶ್ನೆ ಬರುತ್ತೆ. ಅವರು ಬದುಕಿರುವಾಗ ತಮ್ಮ ಸ್ವರೂಪವನ್ನ ಹೇಳಿಕೊಂಡ್ರೇನೋ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಅನೇಕ ಕಡೆ ಸ್ಪಷ್ಟ ಬರ್ತಾ ಇದ್ದಾರೆ. ಹೇಳ್ತಾರೆ, ಕ್ಷಿತಿಯೊಳುತ್ತಮ ಶ್ರೀಯು ಆದಿರಾಜನ ಸತತ ರಕ್ಷಿಪ ಸ್ವಾಮಿ ಹಯವದನ ಅಂತಾರೆ. ಅಲ್ಲ, ನಿಮಗಿಂತ ಗುರುಗಳು ದೊಡ್ಡವರು ಇದ್ದಾರೆ, ಚಿಕ್ಕವರು ಇದ್ದಾರೆ, ವ್ಯಾಸರಾಯರಲ್ಲಿ ನೀವೇ ಅಧ್ಯಯನ ಮಾಡಿದ್ದೀರಾ, ಇಷ್ಟೆಲ್ಲ ನಿಮ್ಮಲ್ಲಿರುವಾಗ ನೀವು ನವಗ್ರಹಕ್ಕೂ ನಮಸ್ಕಾರ ಮಾಡ್ತೀರಾ, ನಂದಿಗೂ ನಮಸ್ಕಾರ ಮಾಡ್ತೀರಾ, ಎಲ್ಲರಿಗೂ ಮಾಡ್ತೀರಾ. ಅಂತ ಕಾಲಕ್ಕೆ ನೀವು ಕ್ಷಿತಿಯವಳು ಉತ್ತಮ ಅಂತ ಹೇಗೆ ಹೇಳುತ್ತೀರಾ ಅಂದ್ರೆ ಅದು ನನ್ನ ಸ್ವರೂಪದ ಸಂಕೀರ್ತನ, ಸ್ವರೂಪದ ಸಂಕೀರ್ತನ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಷ್ಟು ಹೇಳುತ್ತಾ ಮುನಿ ಕುಲ ರತುನ ಅಂತ ಹೇಳ್ತಾರೆ. ಅದು ಸಾಮಾನ್ಯ ಗಂಡೆದೇ ಇರಬೇಕು, ಅದು ಪ್ರಯೋಗ ಮಾಡಬೇಕಾದ್ರೆ ಎಲ್ಲಾ ಗುರುಗಳು ದೊಡ್ಡ ದೊಡ್ಡವರೆಲ್ಲ ಕೂತಿರುವಾಗ ತಮ್ಮ ಕುರಿತು ತಾವು ಮುನಿಕುಲ ತಿರುತ ಮುನಿಕುಲ ರತುನ ಶ್ರೀ ಮತ್ತೆ ಹೇಳ್ತಾರೆ ಶ್ರೀ ಗುರು ಆದಿರಾಜನು ಅಂತ ಹೇಳ್ತಾರೆ. ಆ ಅಕ್ಷರಗಳ ಅದ್ಭುತವ ಏನು ಆ ರಹಸ್ಯ ಕಡೆಗೆ ಹೋಗದೆ ಇಡೀ ವೈಕುಂಠವನ್ನೇ ಬಾಯಿಪಾಠ ಮಾಡಿದ್ರು. ಹೇಗೆ ಆಚಾರ್ಯರ ಶಾಸ್ತ್ರವನ್ನ ಪೂರ್ಣ ಅಧ್ಯಯನ ಮಾಡಿ ಆಚಾರ್ಯರು ವಾಯುದೇವರ ಅವತಾರ ಅಂತ ಒಪ್ಪದಿದ್ದರೆ ಹೇಗಾಗುತ್ತೋ ಹಾಗೆ ಇಡೀ ವೈಕುಂಠ ವರ್ಣನ ನಾವು ಚಿಂತನೆ ಮಾಡಿ ಆ ಮಹಾನುಭಾವರ ಸ್ವರೂಪಕ್ಕೊಂದು ನಮಸ್ಕಾರ ಮಾಡದಿದ್ದರೆ ಇಡೀ ವಾಕ್ಯಾರ್ಥ ಗೋಷ್ಠಿ ಕೃಷ್ಣ ಅಲ್ಲಿ ಮುಗಿಸಿ ಇನ್ನೊಂದು ಹೇಳುತ್ತೆ. ಹಾಗೆ ಇವತ್ತಿನ ಕಥಾನಾಯಕರೇನಿದ್ದಾರೆ ಅವರ ಬಗ್ಗೆ ಮೈಸೂರಿನ ವಿಶೇಷವಾಗಿ ವಿಜಯರಾಮಚಂದ್ರ ರಾಯರು ಅವರ ಶಿಷ್ಯರಾಗಿರತಕ್ಕಂತಹ ಜಯೇಶವಿಠಲರು ಅವರ ಅನುಭವ ಅಪ್ಪ ಅವರ ಮೇಲೆ ಅವರು ಮಾಡಿದ ಕೃತಿಗಳು ಅಪ್ಪ ಅವರಿಂದ ಅವರಿಗಾದ ಅನುಭವ ಅಪಾರ ಅಪಾರ ಅಪಾರ. ಅಂಥ ಅಪ್ಪ ಅವರ ಮೇಲೆ ಅವರೊಂದು ಕೃತಿಯನ್ನು ಮಾಡುತ್ತಾ ಮೈಮರೆತು ಸ್ತೋತ್ರ ಮಾಡುತ್ತಾರೆ. ಹೇಳುತ್ತಾರೆ ಕಪ್ಪು ಬೊರಳನ ಬಿಂಬ ಅಪ್ಪ ಸಲಹೋ. ಅದು ಇಲ್ಲಿಗೆ ಅವ್ರು ಮುಟ್ತಾರೆ. ನಾನು ಹೇಳೋದಲ್ಲಿ ಒಪ್ಪುವವರು ಒಪ್ಪದವರು ಅಂತ ಮಧ್ವಾಚಾರ್ಯರು ಮೊದಲೇ ತೋರಿಸಿ ಓದ್ತಾನೆ. ಅದರಲ್ಲಿ ಒಂದು ಬೆರಡು ಕುರಿತು ನಾನು ಹೇಳ್ತೇನೆ. ಯಾರು ಒಪ್ಪತ್ತಾರೋ ಅವರಿಗೆ ಯಾಕಂದ್ರೆ ಇಷ್ಟು ಆರಾಧನೆ ಮಾಡಿ ಒಪ್ಪುವಂಥವರು ಆ ಒಪ್ಪುವ ಸ್ವರೂಪವನ್ನೇ ನೆನೆಯದೇ ಹೋದರೆ ಅದು ಆರಾಧನೆ ಆದೀತಿ. ಆದ್ದರಿಂದ ಅಪರೂಪದ ವ್ಯಕ್ತಿ ಅದ್ಭುತವಾಗಿರುತ್ತ ಅದಕ್ಕೆ ಹೇಳುತ್ತಾರೆ ನೋಡಿ ಅವರ ಚರಿತ್ರೆಯಲ್ಲೇ ಬರುತ್ತೆ. ಏನದು ಅವರು ಸ್ನಾನ ಮಾಡಿದರೆ ಮಾಮೂಲು ನೀರು ಹಾಕಿಕೊಂಡ್ರೆ ಹೊರಗೆ ಬಂದದ್ದು ಪರಿಮಳದ ವಿಶೇಷವಾದ ನೀರು ಹೌದಾನೆ. ಅದಕ್ಕಂದ್ರು ಈ ಲಕ್ಷಣ ಯಾರಿಗಿದೆ ಅಂತ ಶಾಸ್ತ್ರದಲ್ಲಿ ವಿಮರ್ಶನೆ ಮಾಡುತ್ತಾರೆ. ವಿಮರ್ಶ ಮಾಡಿದಾಗ ವಾಯು ಪುರಾಣದಲ್ಲಿ ಬರುತ್ತೆ. ವಾಯು ಪುರಾಣದಲ್ಲಿ ಹೇಳುತ್ತಾರೆ ಋಜುಗಣ ಸ್ಥರ ಲಕ್ಷಣ ಏನು ಅಂತ ಹೇಳುವಾಗ ಅಲ್ಲಿ ಹೇಳುತ್ತಾರೆ ಯಾರ ಮೈಗೆ ಸ್ಪರ್ಶ ಆದ ವಾಯು ಅಥವಾ ಯಾರ ಮೈಗೆ ಸ್ಪರ್ಶ ಆದ ಜಲ ಮೊದಲಾದವೆಲ್ಲ ಪರಿಮಳ ಭರಿತವಾಗುತ್ತೋ ಅವರನ್ನ ರುಜುಗಳು ಅಂತ ಕರೆಯಲಿ ಅಂತ ಹೇಳ್ತಾರೆ. ರುಜುಗಳ ಲಕ್ಷಣವನ್ನ ವಾಯುಪುರಾಣದಲ್ಲಿ ಚೆನ್ನಾಗಿ ಹೇಳ್ತಾರೆ. ಅದರ ಜಗತ್ತಿನಲ್ಲಿ ಬೀರಿದಂತಹ ಮಹಾಭಾರವು ಮೇಲ್ನೋಟಕ್ಕೆ ಎಲ್ಲರ ಮಧ್ಯದಲ್ಲಿ ಒಬ್ಬರಾಗಿದ್ದು ಹಳ್ಳಿಯ ಜೋಯಿಸ ಅಂತ ಕರೆಸಿಕೊಂಡು ಮತ್ತು ಹೋದ ಹಾಗೆ ನಮ್ಮ ಕೊಪ್ಪಳದ ಗಿರಿಯಾಚಾರ್ಯರ ತಂದೆ ಅವರು ಆ ವಂಶಸ್ಥರೆಲ್ಲ ಇವರಿಗೆ ಋಣಪಟ್ಟಿದ್ದಾರೆ. ಅವರ ಹೆಂಡತಿ ಕೇಳುತ್ತಾರೆ ಅಯ್ಯ ಅವರು ಬಂದಿದ್ದಾರೆ ದೊಡ್ಡವರು ಕೊಪ್ಪಳಕ್ಕೆ ಬಂದಿದ್ದಾರೆ ಮಕ್ಕಳಿಲ್ಲ ಸಂತತಿ ನಿಂತೋಗಿದೆ ಆದ್ದರಿಂದ ಅವರಿಂದ ಆಶೀರ್ವಾದ ಪಡೆಯೋಣ ಅಂದ್ರೆ ಅವ್ರು ಹೇಳುತ್ತಾರೆ ಅಯ್ಯೋ ಹಳ್ಳಿಯ ಜೋಯಿಸ ಅವರತ್ರ ಯಾವ ಯಾಕೆ ಹೋಗ್ಬೇಕು ಹೆಂಡತಿ ಕಾಣಿಲ್ಲ. ಅದಕ್ಕೆ ಮಾರನ ದಿವಸ ಕೊಪ್ಪಳದ ಗುಡಿಯಲ್ಲಿ ಪಕ್ಕದಲ್ಲಿ ಒಂದು ನಂದಿ ಇರುವ ಒಂದು ಚೌಕಟ್ಟಿದೆ ಅಲ್ಲಿ ಕೂತಿದ್ದ ಅಲ್ಲೇ ಅವರು ಸದಾ ವಾಸ ಮಾಡಿಕೊಂಡಿದ್ರು. ಹೋದಾಗೆಲ್ಲ ಅಲ್ಲಿ ಹೋದಾರೆ ಅವರು ಹೋದಾಗ ನಮಸ್ಕಾರ ಮಾಡಿದರೆ ಅವರಂತಾರೆ ನನ್ನತ್ರ ಯಾಕೆ ಬಂದಿದ್ದೀರಾ ನಾನೊಬ್ಬ ಹಳ್ಳಿ ಜೋಯಿಸ. ಅವರಿಗೆ ಪಟ್ ಅಂತ ಹೊಡೆದಂತಾಯ್ತು ಸ್ವಾಮಿ ತಪ್ಪಾಯಿತು ಅಂದ್ರು. ಆ ಸರಿ ಪೂಜಾ ಕಾಲಕ್ಕೆ ಎರಡು ಕಾಯಿ ತನ್ನಿ ಅಂದ್ರು ತಂದ್ರು ಆ ಮಂತ್ರಿಸಿ ಕೊಡುವಾಗ ಒಂದು ಬಿತ್ತು ಒಂದು ಸಿಕ್ತು ಅಂತ ಹೇಳಿದ್ರು. ಒಬ್ಬ ಮಗ ಶೀಘ್ರದಲ್ಲಿ ಹುಟ್ಟಿದ ಮೇಲೆ 40ನೇ ವರ್ಷಕ್ಕೆ ಹೋಗ್ತಾನೆ ಆ ವಂಶ ನಿಂತು ಹೋಗುತ್ತೆ ಇನ್ನೊಬ್ಬ ಮಗನಿಂದ ವಂಶ ಬೆಳೆಯುತ್ತೆ. ಹಾಗೆ ಆ ವಂಶ ಬೆಳೆದು ಬಂದಿದೆ. ಹೌದು ಪರೋಕ್ಷ ಜ್ಞಾನಿಗಳಾಗಿರತಕ್ಕಂತಹ ಪ್ರತಿಯೊಬ್ಬರು ಮಾಡಿದ ಕಾರ್ಯ ಆದರೆ ಇವರಲ್ಲಿ ವಿಶೇಷವಾಗಿರ್ತಕ್ಕಂತಹ ಚರ್ಯ ಮನಗಂಡಿದ್ದಾರೆ ಮಹಾನುಭಾವರೆಲ್ಲ. ಅದರಲ್ಲಿ ಜಯೇಶ ವಿಠಲರು ಮತ್ತು ವಿಜಯರಾಮಚಂದ್ರ ರಾಯರವರು ಕೊಂಡಾಡುತ್ತಾರೆ. ಇವರ ಒಳಗಿನ ಸ್ವರೂಪ ತಿಳ್ಕೊಳ್ಳಿಕ್ಕೆ ಅವರ ಅನುಗ್ರಹ ಇದ್ರೇನೆ ಸಾಧ್ಯ ಅಂತ ಹೇಳ್ತಾರೆ. ಸರಿ ಅವರ ಅನುಗ್ರಹದಿಂದ ಇನ್ನ ನನ್ನ ಸ್ವಯಂ ಸ್ವಲ್ಪ ಆಯ್ತು ಸರ್ 5 ನಿಮಿಷ ಯಾಕಂದ್ರೆ ಸರ್ ನನ್ನ ಅಧ್ಯಕ್ಷ ಭಾಷಣ ಮುಗಿದಂತೆ ಯಾಕೆ ಯಾರ ಮಹಾನುಭಾವರ ಸ್ವರೂಪದ ಸಂಕೀರ್ತನೆ ಮಾಡಿದರೆ ಅಷ್ಟಕ್ಕೆ ಸಾಕು.
ನನ್ನ ಭಾಷಣೆ ಅಲ್ಲಿಗೆ ಸಾರ್ಥಕ ಆಯಿತು ಅಂತ ಇನ್ನ ವಿಶೇಷವಾಗಿ ಹೇಳಬೇಕಾದರೆ ವೈಕುಂಠ ವರ್ಣನೆ ಹೇಳಿದ್ದಲ್ವ, ಆ ವೈಕುಂಠದಲ್ಲಿ ಏನೇನಿದೆ ಎಷ್ಟು ಚೆನ್ನಾಗಿದೆ ಹೇಳ್ತಾ ಬರುತ್ತಾರೆ. ಮಧ್ಯದಲ್ಲಿ ದೇವರ ಪಟ್ಟಣ ಅಂದರೆ ಭಗವಂತನ ನಗರ ಅಂತ ಹೇಳುತ್ತಾರೆ. ಹೇಳುತ್ತಾರೆ ರಾಜರು ಹೇಳುತ್ತಾರೆ, ತನ್ನ ಮಧ್ಯದಲ್ಲಿ ರತ್ನ ಕೆತ್ತಿಸಿದ ಚಿನ್ನದೇಳು ಕೋಟೆ, ಏಳು ಕೋಟೆ. ಅದಕ್ಕೆ ಶ್ರೀರಂಗದಲ್ಲಿ ಸಪ್ತ ಪ್ರಾಕಾರ ಅಂತ ಬಂದದೆ ವೈಕುಂಠದ್ದೇ, ಅಲ್ಲಿ ಏಳು ಪ್ರಾಕಾರಗಳು, ಮಧ್ಯದಲ್ಲಿ ಅಯೋಧ್ಯ ನಗರಿ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡುತ್ತಾ ಬರ್ತಾರೆ. ಒಂದಂತೂ ಸತ್ಯ, ಈ ಒಂದು ಪ್ರವಚನಕ್ಕೆ ನನ್ನನ್ನು ಕೂಡಿಸಿದ್ದಕ್ಕೆ ನಾನು ಇಷ್ಟದವರೆಗೂ ವೈಕುಂಠ ವರ್ಣನೆ ಮಾಡಿರಲಿಲ್ಲ. ಚೆನ್ನಾಗಿರುತ್ತಂತೆ ಅಂತ ಉಪನ್ಯಾಸ ಬಿಗಿದ್ದೆ, ಆದರೆ ನಾನು ಮುಟ್ಟಿದ್ದಿಲ್ಲ. ಇವತ್ತು ನಾನು ಸ್ವಲ್ಪ ನೋಡಿದ ಮೇಲೆ ಪಶ್ಚಾತ್ತಾಪ ಆಗುತ್ತ. ಅಂತ ಗ್ರಂಥ ಎಷ್ಟು ಚೆನ್ನಾಗಿ ಹೇಳುತ್ತಾರೆ, ದೃಷ್ಟಾಂತಗಳು ಅದ್ಭುತವಾಗಿ ಕೊಡ್ತಾ ಬರುತ್ತಾರೆ, ಹೇಳ್ತಾ ಇದ್ದಾರೆ. ಆ ದೇವರ ಆ ಒಂದು ಮಧ್ಯೆ ಪುರಿ ಸುತ್ತೂ ಏಳು ಪ್ರಾಕಾರ, ಏಳು ಪ್ರಾಕಾರಗಳಿಗೆ ನಾಲ್ಕು ದಿಕ್ಕಿನಲ್ಲಿ ದ್ವಾರಗಳ ಸರಪಳಿ ನೋಡಿ. ಸರಿಯಾಗಿ ಶ್ರೀರಂಗದಲ್ಲಿ ನೋಡುವಾಗ ಏಳು ಪ್ರಾಕಾರ, ಒಂದೊಂದು ಪ್ರಾಕಾರಕ್ಕೂ ನಾಲ್ಕು ದಿಕ್ಕಿನಲ್ಲಿ ಗೋಪುರಗಳು, ದ್ವಾರಗಳು, ಎಲ್ಲ ಒಂದೆರಡು ಮೂರು ನಾಲ್ಕು ಅದೇ ದ್ವಾರಗಳು, ಏಳು ದ್ವಾರಗಳು ಬರುತ್ತೆ. ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಇಷ್ಟು ಹೇಳ ನಾಲ್ಕು ದಿಕ್ಕುಗಳಲ್ಲಿ ಬಾಗಿಲ ಸಾಲುಗಳು. ಇನ್ನ ಹೇಳುತ್ತಾರೆ ಲೋಕಪಾಲಕರು ಆ ದ್ವಾರಗಳಲ್ಲಿ ಕಾದುಕೊಂಡಿದ್ದಾರೆ. ಇದು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಳ್ಳೆ ರಹಸ್ಯವನ್ನು ಹೊರಹಾಕ್ತಾರೆ. ಅಪ್ರತೀತಾಲಂಬ ನರ ಮುಖ್ಯ ಪ್ರಾಣ ಸಪ್ತ ಪ್ರಾಕಾರಂಗಳೊಳಗೆ ಮುಕ್ತಿ ಪರ್ಯಂತ ಭೋಗಗಳುಂಡುಕೊಂಡಿಪ್ಪಂತೆ ಕಟ್ಟು ಮಾಡುವ ಅಪ್ರತೀತಾಲಂಬರನ್ನ ಇನ್ನ ಅವರು ಮೋಕ್ಷಕ್ಕೆ ಹೋಗಿಲ್ಲ ನೋಡಿ. ಆ ವೈಕುಂಠದಲ್ಲಿ ಏಳು ಪ್ರಾಕಾರದವರೆಗೆ ಇಬ್ಬರು ಮಿಕ್ಸ್ ಆಗಿರುತ್ತಾರೆ. ಯಾರು ಮುಕ್ತರು ಅಮುಕ್ತರು ಎಲ್ಲ ಸೇರಿರ್ತಾರೆ. ಆ ಏಳನೇ ಪ್ರಾಕಾರ ದಾಟಿ ಹೋಗುವುದು ಮುಕ್ತರು ಮಾತ್ರ. ಅಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಪ್ತನ ದ್ವಾರ ಪರ್ಯಂತ ಬಂಧಕ ಮಾಯೆ ಮತ್ತೆ ಮುಕ್ತರಿತ್ವ ಹರಿಯ ಉತ್ತಮ ಅಂತ ಪುರದ ಹೇಳ್ತಾರೆ. ಅಂತೇಚರರ ನಡುವೆ ಸುತ್ತಲಿಪ್ಪುದು ವಿರಜಾನದಿಯು. ಈ ಏಳು ಪ್ರಾಕಾರಗಳು ಮಧ್ಯೆ ಇರುವ ದೇವರ ಮನೆ ಇದೆಯಲ್ಲ, ಮಧ್ಯೆ ವಿರಜಾ ನದಿ ಹರಿತಾ ಇದೆ ಅಂದರು. ಅಲ್ಲಿ ಹೇಳತಃ ಬರ್ತಾ ಇದ್ದಾರೆ, ಇಲ್ಲಿಗೆ ಒಳಕ್ಕೆ ಅಮುಕ್ತರಾದವರು ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ. ಆ ಈ ಒಳಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಅದರಿಂದಲೇನೆ ಯಾರು ನಮ್ಮ ಸ್ವಾಮಿ ಏನು ಮಾಡುತ್ತಾನೆ ಅಂದರೆ ಆ ದೇವತೆಗಳೆಲ್ಲ ಸ್ತೋತ್ರ ಮಾಡುತ್ತಾರಂತೆ. ಸ್ವಾಮಿ ನಾವು ನಿನ್ನ ಒಳಕ್ಕೆ ಬರ್ಲಿಕ್ಕಾಗಲ್ಲ, ಸ್ವಲ್ಪ ಹೊರಕ್ಕೆ ಬಂದು ದರ್ಶನ ಕೊಡೋ ಅಂತ ಕೇಳ್ಕೊಳ್ತಾರಂತೆ ಅಮುಕ್ತರೆಲ್ಲರೂ. ಸ್ವಾಮಿ ಅದಕ್ಕಾಗಿ ಬಂದು ಬಂದು ದರ್ಶನ ಕೊಟ್ಟು ಹೋಗ್ತಾರಂತೆ. ಅದು ಚೆನ್ನಾಗಿ ಇನ್ನ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ ಅಲ್ಲಿ ಸ್ವಾಮಿ ಬರುವಾಗ ಅದಕ್ಕೆ ಹೇಳ್ತಾರೆ ಜಯ ವಿಜಯರಿಗೆ ಶಾಪವಾಯಿತಲ್ವಾ, ಸನಕ ಸನಂದನಾದಿಗಳನ್ನ ಬಿಟ್ಟಿಲ್ಲಲ್ವಾ, ಅಲ್ಲೇ ಪ್ರಶ್ನೆಗೆ ಉತ್ತರ ಕೊಡತಾ ಇದ್ದಾರೆ. ಅಲ್ಲ ಬಿಟ್ಟಿದ್ರೆ ಒಳಗೆ ಹೋಗ್ತಿದ್ರಲ್ವಾ, ಅದಕ್ಕೆ ಉತ್ತರ ಕೊಡತಾ ಇದ್ದಾರೆ. ಏಳನೇ ಬಾಗಿಲೊಳಗಿದ್ದ ಜಯ ವಿಜಯರು ಭೂಲೋಕದಲ್ಲಿ ಹುಟ್ಟಿದರಾಗಿ ಅವ್ರು ಹುಟ್ಟಿದರಲ್ಲ ಹೇಳ್ತಾರೆ. ಕಾಲನ ಭಯವೀವ ಪ್ರಕೃತಿ ಆ ಪರ್ಯಂತ ಕಾಲು ಊರಿ ಜನರ ಕಟ್ಟುವಳು. ಪ್ರಕೃತಿ ಆ ಏಳನೇ ಪರ್ಯಂತ ಏನು ಆ ಪ್ರಕೃತಿಯ ಬಂಧ ಇರುತ್ತೆ. ಇನ್ನು ಚೆನ್ನಾಗಿ ಹೇಳ್ತಾರೆ ಮಾತು ಹೇಳ್ತಾರೆ. ಅದರಿಂದ ಮುಕ್ತರು ಹೋಗು ಒಳಗೆ ಮುಕ್ತರು ಹೋಗುವರಲ್ಲದೆ ಮಿಕ್ಕ ಬುಧರಿಗೆ ಸಂಚಾರವಿಲ್ಲ. ಇಷ್ಟು ಹೇಳಿ ಸುಮ್ಮನೆ ಇರ್ಬೋದಾಗಿತ್ತು, ಒಂದ್ ಮಾತು ಹೇಳ್ತಾರೆ. ಅದು ಕಾರಣ ನಾರಾಯಣನೇ ಬಂದು ಅಲ್ಲಿಗೆ ಮುದವಿತ್ತ ಸನಕಾದಿಗಳಿಗೆ. ಸನಕಾದಿಗಳು ಒಳಗೆ ಹೋಗೋದಲ್ಲ, ದೇವರೇ ಹೊರಗೆ ಬಂದು ಸನಕಾದಿಗಳಿಗೆ ದರ್ಶನ ಕೊಟ್ಟದ್ದು ಯಾಕೆ ಅಂದ್ರೆ ಅವರಿನ್ನ ಮುಕ್ತರಾಗಿಲ್ಲ. ಏನು ರಹಸ್ಯಗಳು ಹೊರಗೆ ಹೊರಗೆ ಹಾಕ್ತಾರೆ, ಇನ್ನೊಂದು ಹೇಳುತ್ತಾರೆ ಅಲ್ಲಿ ನಾಲ್ಕು ರೀತಿಯಾದ ಮುಕ್ತಿವಿದೆ. ಹೌದಾ? ಸಾಯುಧ್ಯ, ಸಾರೋಪ್ಯ, ಸಾಮೀಪ್ಯ, ಸಾರೋಪ್ಯ ಮತ್ತು ಸಾರೋಪ್ಯ ಅಂತ ಹೇಳುವಾಗ ಈ ಸಾರೂಪ್ಯ ಎಲ್ಲರಿಗೂ ಇದ್ದೇ ಇರುತ್ತೆ, ಎಲ್ಲರಿಗೂ ಇದ್ದೇ ಇರುತ್ತೆ, ಕೊನೆಯವರಿಗೂ ಇರುತ್ತೆ. ಸಾರೂಪ್ಯ ಎಂಬುದು ಭಗವಂತನ ರೂಪದಂತೇನೆ ರೂಪ ಹೊಂದಿರುವುದು ಈ ಸಾರೂಪ್ಯ ಮೋಕ್ಷ ಅಂತ ಪಡ್ಕೊಂಡಿರ್ತಾರಲ್ಲ ಅವರಿಗೆ ಮಾತ್ರ ಅಲ್ಲ ಮಿಕ್ಕವರಿಗೆಲ್ಲ ಇದ್ದದ್ದೇ. ಅಲ್ಲಿ ಒಂದು ಒಳ್ಳೆ ದೃಷ್ಟಾಂತ ಕೊಡುತ್ತಾರೆ. ಮೂರು ಮುಗಿತು ಸ್ವಲ್ಪ ಕಷ್ಟಪಟ್ಟು ಬೋನಸ್ ಮೂರು ಪಲ್ಯ ನಾಡಿದೀರ, ಮೂರು ಪಲ್ಯಕ್ಕೂ ಉಪ್ಪು ಹಾಕೇ ಹಾಕಿದ್ದೀರ, ಆದರೆ ಅದನ್ನ ಬೇರೆ ಬೇರೆ ಪಲ್ಯ ಅಂತ ಕರೀತೀರ, ಉಪ್ಪು ಸೇರಿಸಿ ಕರೀತೀರ, ಪಲ್ಯ ಅಂತಲೇ ಕರೀತೀರ, ಆದರೆ ಪ್ರತ್ಯೇಕ ಉಪ್ಪು ಹಾಕಿದಾಗ ಅದನ್ನ ಉಪ್ಪು ಅಂತ ಹೇಗೆ ಕರೆಯುತ್ತೀರೋ ಸಾರೂಪ್ಯ ಮೋಕ್ಷ ಅಂದ್ರೆ ಸಾರೂಪ್ಯ ಅಂಬೋದು ಮೂರು ಜನಕ್ಕಿದ್ರು ಇವರಿಗೆ ಪ್ರತ್ಯೇಕ ಸಾರೂಪ್ಯ ಅಂದ್ರೆ ಉಪ್ಪಿನಂತೆ ಅಂತ ಒಳ್ಳೆ ಒಳ್ಳೆ ದೃಷ್ಟಾಂತದಿಂದ ಅದಕ್ಕೆ ಯುಕ್ತಿ ಮಲ್ಲಿಕಾಕಾರರು ಯುಕ್ತಿಯಿಂದ ತಲೆಯಲ್ಲಿ ಥಟ್ಟನೆ ವಿಷಯ ಹೋಗುವಂತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಇವರು. ಅದಕ್ಕೆ ವಾಯುದೇವರು ಅದಕ್ಕೆ ದ್ರಿಯುಪ್ತನ ಪಂಡಿತರು ಕೇಳುತ್ತಾರೆ, ಸ್ವಾಮಿ ಈ ಯುಕ್ತಿಗಳು ಭಾಷ್ಯದಲ್ಲಿ ಅಡಗಿ ಅಡಗಿ ಬಚ್ಚಿಟ್ಟು ಬಚ್ಚಿಟ್ಟು ಹೇಳಿದ್ದೀರಾ. ಅದಕ್ಕೆ ಆ ಯುಕ್ತಿಗಳನ್ನ ಅಂದ್ರೆ ಯಾವುದನ್ನು ಕೇಳಿದರೆ ವಿಷಯ ತಟ್ಟನೆ ಬುದ್ಧಿಗೆ ಆರೋಹಣ ಆಗುತ್ತೋ ಅದನ್ನು ಯುಕ್ತಿ ಅಂತ ಕರೀತಾರೆ. ಅದು ನಾವೇ ತೆಕ್ಕೊಳ್ಳೋಣ ನೀವೇ ಬರೀತೀರಾ ಅಂದ್ರೆ ಕರೋಣಿ ಅನ್ನುವ ಪಿಚ ಅಹಮೇವ ನಾನೇ ಅದನ್ನು ಬರೀತೇನೆ ಯುಕ್ತಿಗಳನ್ನು ತೆಗೆದ ಯಾಕೆ ನನ್ನಂಥವರು ಬೇರೊಬ್ಬರಿಲ್ಲ. ಅದಕ್ಕೆ ವಾದಿರಾಜರು ಬಂದರು ಅವರ ತಮ್ಮ ಅದಕ್ಕೆ ಬಂದರು ಯುಕ್ತಿ ಮಲ್ಲಿಕಾ ಅಂತ ಮಾಡಿದರವರು. ಆ ರೀತಿಯಲ್ಲಿ ಆ ಯುಕ್ತಿಗಳನ್ನು ಅದ್ಭುತವಾಗಿ ವಿವರಣೆ ಮಾಡುತ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ಒಮ್ಮೆ ಮುಟ್ಟಿದರೆ ಶಾಸ್ತ್ರದ ಪರಿಚಯ ಚೆನ್ನಾಗಿದ್ದು ಒಮ್ಮೆ ಮುಟ್ಟಿದರೆ ವೈಕುಂಠ ವರ್ಣನ ಪೂರ್ಣ ಮುಗಿಸೋವರೆಗೆ ಆ ವ್ಯಕ್ತಿಗೆ ಆ ಸಂತೋಷ ಸಿಗಲ್ಲ.
ಅಂತಹ
ವೈಕುಂಠ ವರ್ಣನ ಇನ್ನೊಂದು ಕಡೆ ದಾಸ ಸಾಹಿತ್ಯದಲ್ಲಿ ಭಗವಂತನ ಅಪರೂಪದ ಅಹತ್ ಅವತಾರಗಳ ವರ್ಣನೆ ಮಾಡುತ್ತಾ ಕೊನೆಗೆ ಪ್ಲಗ್ಗಲ್ಲಿ ಆ ವಿಶೇಷವಾಗಿ ವೈರ ಒಂದು ಪ್ಲಗ್ಗಲ್ಲಿ ಇಟ್ಟಂತೆ ನಮ್ಮ ಬಿಂಬನಿಗೆ ಕನೆಕ್ಷನ್ ಕೊಡುವಂತಹ ಅಪರೂಪದ ಚಿಂತನೆ, ಇನ್ನೊಂದು ಕಡೆ ಅಪಾರವಾಗಿರತಕ್ಕಂತಹ ತುಳಸಿಯ ಮಹಿಮೆ, ಈ ಮೂರು ನದಿಗಳ ಸಂಗಮ ಇಲ್ಲಿ ಗುರುಗಳು ಮಾಡಿಸಿ ನಮ್ಮನ್ನೆಲ್ಲರನ್ನ ಸ್ನಾನ ಮಾಡುವಂತೆ ಮಾಡಿದ್ದಾರೆ. ಒಳಗಿರುವಂತಹ ಗುರುಗಳ ಕಾರುಣ್ಯ ನಮ್ಮ ಮೇಲೆ. ಹೌದು ಹೌದು ಖಚಿತವಾಗಿ. ಇನ್ನೊಂದಿದೆ ನೋಡಿ, ಒಂದು ಸಣ್ಣ ನಾನು ಜನ್ಮದಲ್ಲಿ ಆನೆ ನೋಡಿಲ್ಲ ಅಂದುಕೊಳ್ಳಿ, ಆನೆಯನ್ನು ನೋಡಿಲ್ಲ ನಾನು, ಆನೆ ಕುರಿತು ವರ್ಣನೆ ಮಾಡಿದರೆ ಹೇಗಿರುತ್ತೆ? ಹೇಗಿರುತ್ತೆ ಕೇಳಲಿಕ್ಕೆ ಅದೇ ಹೋಗ್ತಾನೆ. ಹಾಗಾದರೆ ಯಾರಾದರೆ ಅದರ ಟಚ್ ಇರುತ್ತೋ ಅಂದರೆ ಚೆನ್ನಾಗಿ ಪ್ರಾಕ್ಟಿಕಲ್ ಟಚ್ ಇರುತ್ತೋ ಅವರು ಹೇಳೋದೇ ಬೇರೆ, ಮಿಕ್ಕವರು ಹೇಳೋದೇ ಬೇರೆ. ಅರ್ಥ ಆಯ್ತಲ್ವಾ? ಇವರು ವೈಕುಂಠ ವರ್ಣನೆ ಮಾಡಿದ್ದು ಪುಸ್ತಕ ಪ್ರಮಾಣಗಳು ನೋಡಿ ಮಾತ್ರ ಅಲ್ಲ, ಹಾರಿ ಹೋಗಿ ಬಂದು ನೋಡಿದವರಾದ್ದರಿಂದಲೇ ಆ ವೈಕುಂಠ ವರ್ಣನೆಗೆ ಅಷ್ಟು ಬೆಲೆ ಇದೆ ಅಂತ ಹೇಳಿ ಇಂಥ ಜ್ಞಾನಿಗಳ ಕೃತಿಗಳ ಚಿಂತನೆ ಈ ದೊಡ್ಡವರ ಸನ್ನಿಧಾನದಲ್ಲಿ ಆ ಒಳಗಿನವರ ಸಂಕಲ್ಪ ಅಂತ ಕಾಡುತ್ತೆ. ಈ ವಿಷಯ ತಗೊಂಡದ್ದು ಒಳಗಿನವರ ಸಂಕಲ್ಪ ಅಂತ ಕಾಣುತ್ತೆ. ಯಾಕಂದ್ರೆ ದೊಡ್ಡವರ ಸ್ವರೂಪ ಸಂಕೀರ್ತನೆ ಇಲ್ಲದೆ ಇರುವಂತಹ ಮನೆ ಮಾತುಗಳ ದಾರಿ ಎಷ್ಟಿದ್ರು ಒಳಗಿನವರಿಗೆ ಪ್ರೀತಿಕರವಾದಲ್ಲ. ಆ ರೀತಿಯಾಗಿ ಆ ಮಹಾನುಭಾವರ ಒಂದು ವಿಶೇಷ ಗ್ರಂಥಗಳನ್ನು ನಮಗೆ ಕೊಟ್ಟು ಚಿಂತನೆ ಮಾಡತಕ್ಕ ಭಾಗ್ಯ ಕೊಟ್ಟಂತಹ ಗುರುಗಳು ನಮಗೆ ಪ್ರತಿ ವರ್ಷ ದರ್ಶನ ಕೊಡಲಿ. ಆ ಹಾಗೆ ಪ್ರತಿ ವರ್ಷ ವಿಶೇಷ ಗ್ರಂಥಗಳ ಚಿಂತನೆ ಕೊಡಲಿ, ನಾವು ಏನು ವಿಶೇಷವಾದ ಗ್ರಂಥಗಳ ಚಿಂತನೆ ಮಾಡುತ್ತೀರಿ, ಚೂರಾದ್ರೂ ಜೀವನದಲ್ಲಿ ಅನುಷ್ಠಾನಕ್ಕಿಡುವ ಸೌಭಾಗ್ಯ ಅವರು ನಮ್ಗೆ ಅನುಗ್ರಹ ಮಾಡಲಿ ಅಂತ ಕೇಳತ್ತ ಈ ಒಂದು ವಿಶೇಷವಾದ ಅವಕಾಶವನ್ನು ಕೊಟ್ಟಿರತಕ್ಕಂಥ ನಮ್ಮ ಗುರುಗಳ ವಂಶಸ್ಥರಾಗಿರತಕ್ಕಂಥ ರಾಮಚಂದ್ರಾಚಾರ್ಯರು ಅವರು ತಮ್ಮಂದರು ಎಲ್ಲ ವಿಶೇಷವಾಗಿರ್ತಕ್ಕಂಥ ಅವರಿಗೆ ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಹುರುಪು ಶಕ್ತಿ ಎಲ್ಲ ಮತ್ತು ಸಂಪತ್ತು ಎಲ್ಲವನ್ನು ಕೊಟ್ಟು ನಮ್ಮಂಥವರು ಎಲ್ಲ ಜ್ಞಾನ ಮತ್ತು ಅನ್ನದ ಊಟನ ಮಾಡುವಂತೆ ಇನ್ನಷ್ಟು ಹೋದ ವರ್ಷ ಬಂದವರಿಗೆ ಗೊತ್ತು ಈ ಒಂದು ಶೆಡ್ ಇತ್ತು, ಈ ಒಂದು ಶೆಡ್ ಇತ್ತು ತಕ್ಕಂತೆ ಈ ಆರಾಧನೆಗೆ ಮಳೆಗೂ ಕಟ್ಟಿಟ್ಟಬಿಟ್ಟು ಅವತ್ತು ಮಳೆ ಬಂದಿತ್ತು. ಕೊನೆಗೆ ಇಲ್ಲಿ ಹೊರಗೆ ಕೂತಿದ್ರು, ಹೊರಗೆ ಊಟಕ್ಕೆ ಕೂತಿದ್ರು, ಅವರಿಗೆ ಒಳಗಿನವರಿಗೆ ಊಟ ಬಡಿಸೋದು ನಿಲ್ಲಿಸಿ ಹೊರಗಿನವರಿಗೆ ಮೊದಲು ಬಡಿಸಿ ಅವರನ್ನು ಕಳಿಸಿ ನಂತರ ನಮ್ಗೆ ಹಾಕಿದ್ರು, ಎಲ್ಲರಿಗೂ ಹಾಕಿದ್ರು. ಯಾಕೆ ಅಷ್ಟು ಇವತ್ತು ನೋಡಿ ಎಲ್ಲಾ ಕಡೆ ಶಾಲೆಗಳು ಬಂದಿವೆ. ಅವಾಗ ಎರಡೇ ಟಾಯ್ಲೆಟ್ ಇತ್ತು, ಒಂದು ಟಾಯ್ಲೆಟ್ ಹೊರಗಿತ್ತು ಹೋಗ್ಬೇಕಾದ್ರೆ ಮಳೆಯಲ್ಲಿ ಕರ್ಕೊಂಡ ಅಂತಹದ್ದು ಒಳ್ಳೆ ನಿರ್ಮಾಣ ಮಾಡಿದ್ದಾರೆ ಗುರುಗಳ ಸಂಕಲ್ಪದಿಂದ. ವಂಶಸ್ಥರು ಕಷ್ಟಪಟ್ಟು ಎಲ್ಲರ ಸಹಕಾರದಿಂದ ಅದ್ಭುತವಾಗಿರತಕ್ಕಂಥ ಈ ಒಂದು ನಿರ್ಮಾಣ ಮಾಡಿದ್ದಾರೆ. ನಮಗೆ ಅನುಕೂಲ ಮಾಡಿಕೊಳ್ಳಿಕ್ಕೆ ಮಾಡಿದ್ದಾರೆ, ಅದಕ್ಕೆ ನಾವು ಋಣಿಗಳಾಗಿರಬೇಕು. ಇಂಥ ವಿಶೇಷ ಕಾರ್ಯ ಅವರಿಂದ ಗುರುಗಳು ಮಾಡಿಸಲಿ, ಆ ಮಾಡಿಸುವ ಕಾರ್ಯದಲ್ಲಿ ಭಾಗವಹಿಸುವ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ ಬರಲಿ ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀಕೃಷ್ಣ
ಬಹಳ ಸುಂದರವಾಗಿ